ಒಂದು ಕಡೆಗೆ ಸ್ವಾಮಿ ಆಗಲಿ ಅಷ್ಟೇ. ಎಲ್ಲಾ ಕಾಲಕ್ಕೂ ಅವನೇ, ಎಲ್ಲರಿಗೂ ಅವನೇ ಅಂದ್ರೆ ಸಾಧ್ಯ ಇಲ್ಲ. ಯಾಕೆ ಲೋಕದಲ್ಲಿ ಕಂಡಿರೋದೆಲ್ಲ ಇಂಥದ್ದಾದ್ರಿಂದ ನಾವು ಅಂಥದ್ದೇ ಇರಲಿ, ಅವನೊಬ್ಬರೇ ಎಲ್ಲ ಕಾಲಕ್ಕೆ ಇರ್ತಾನೆ ಅಂತ ಯಾಕೆ ಹೇಳಬೇಕು? ಅದು ಉತ್ತರ ಕೊಡ್ತು. ಪ್ರೇರಕತ್ವ ಮಸ್ತು ನಾ ಸರ್ವ. ಯಾವುದಕ್ಕೆ ಸ್ವಾಮಿ ಮುಖ್ಯಮಂತ್ರಿ ವ್ಯಾಘಾತ ಏನಾಗಲಿಲ್ಲ. ಸಿ ಇವರಿಗೆ ಫ್ರಮ್ ಟು ಅಷ್ಟೇ, ಫ್ರಮ್ ಟು ಹಾಕಿಬಿಟ್ರೆ ಮುಗೀತ. ಖಂಡ ಈಶ ಅಖಂಡ ಅಂದರೆ ಎಲ್ಲ, ಖಂಡ ಅಂದರೆ ಏಕದೇಶ ಒಂದು ಸ್ಥಳಕ್ಕೆ. ಇವತ್ತು ಉದಾಹರಣೆಗೆ ಮುಖ್ಯಮಂತ್ರಿ ಭಾರತದ ಒಂದು ಭಾಗ, ಅದು ಖಂಡ ಅಂದರೆ ಒಂದು ಭಾಗ, ಭಾರತದ ಒಂದು ಭಾಗ, ಅದಕ್ಕೆ ಮುಖ್ಯಮಂತ್ರಿ, ಎಲ್ಲದಕ್ಕೂ ಅಲ್ಲ. ಅದೇ ರೀತಿ ಎಲ್ಲರೂ ಹಾಗೆ. ಮತ್ತು ದೇಶಕ್ಕೆ ಮುಖ್ಯಮಂತ್ರಿ, ಎಲ್ಲ ದೇಶಕ್ಕೂ ಅಲ್ಲ. ದೇಶಕ್ಕೆ ಪ್ರಧಾನಮಂತ್ರಿ, ಎಲ್ಲ ದೇಶಕ್ಕೂ ಒಬ್ಬನೇ ಅಲ್ಲ. ಆದ್ದರಿಂದ ಎಲ್ಲ ಅವಸ್ಥೆಗೂ ಒಬ್ಬನೇ ಪೇರಕ್ಕಂತ ಯಾಕಂತೀರಿ? ಎಲ್ರಿಗೂ ಅಂತ ಯಾಕಂತೀರಿ? ಎಲ್ಲ ಕಾಲಕ್ಕೂ ಅಂತ ಯಾತಕ್ಕಂತೀರಿ? ಆದ್ದರಿಂದ ಕೆಲವು ಕೆಲವರಿಗೆ ಕೆಲವು ಕೆಲವು ರೀತಿ ಅಡ್ಜಸ್ಟ್ಮೆಂಟ್ ಇರಲಿ. ಉದಾಹರಣೆ ಬ್ರಹ್ಮಾದೇವರುಗಳು ಚೇಂಜ್ ಆಗ್ತಾರೋ ಇಲ್ವೋ, ಈ ಬ್ಯಾಚೇ ಸೃಷ್ಟಿಕರ್ತರು, ಒಂದು ಇನ್ನೊಬ್ಬರು ಬರ್ತಾರೆ, ಆ ರೀತಿ ಆಗಲಿ. ಮತ್ತು ವಿಷ್ಣುವಿಗೆ ಸರ್ವಸಾಮ್ಯತ್ವ ಒಬ್ಬರಿಗೆ ತಯಾರಿಲ್ಲ ಅವರು, ಅದಕ್ಕೆ ಉತ್ತರ ಕೊಡಬೇಕೀಗ. ಸಯೇವಾ ಇಲ್ಲ, ಅವರೊಬ್ಬನೇನೆ. ಕರ್ಮ ಅನುಸ್ಮೃತಿ ಶಬ್ದ ವಿಧಿಭ್ಯ ಇತಿ ಷಷ್ಠವಧಿಕರಣಂ. ಈ ಅಧಿಕರಣದಲ್ಲಿ ಅದಕ್ಕೆ ಉತ್ತರ ಇದೆ. ಉಳಿದವರು ಖಂಡೇಶ್ವರ ಹೌದು, ಆದರೆ ವಿಷ್ಣು ಮಾತ್ರ ಏನಲ್ಲ, ಅಖಂಡೇಶನೇ ಆಗಿದ್ದಾನೆ. ಸರ್ವದಾ ಸರ್ವರಿಗೂ ಸರ್ವಕಾಲಕ್ಕೂ ಒಬ್ಬನೇನೆ ಸ್ವಾಮಿಯಾಗಿದ್ದಾನೆ, ಸರ್ವಾವಸ್ಥಾ ಪ್ರೇರಕನಾಗಿದ್ದಾನೆ ಅಂತ ಹೇಳ್ತಾರೆ. ಸರ್ವೇತಿ ತಂತ್ರಂ, ಸರ್ವ ಅಂತ ಮತ್ತೆ ಸೇರಿಸ್ಕೊಂಡು ಓದಬೇಕು. ಸರ್ವಾ ಸಾಂಪ್ರಜಾನಾಂ ಸರ್ವಾಸಾಂ ಅವಸ್ಥಾನಾಂ ಪ್ರೇರಕ ಸಹ ಯಹ ಏಕದೇಶ ಪ್ರೇರಕತ್ವೇನ ಅಂಗೀಕೃತ ಸ ಏಕ ಪರಮೇಶ್ವರ ನತು ಅನೇಕ ಇತ್ಯರ್ಥ. ಇವತ್ತು ಯಾರನ್ನ ಜಾಗೃತ ಅವಸ್ಥಾದಿ ಪ್ರೇರಕ ಅಂತ ಒಪ್ಪಿಕೊಂಡಿದ್ದಿ, ಅವನು ಎಲ್ಲರಿಗೂ ಆಗಿದ್ದಾನೆ ಹೊರತು ಒಬ್ಬೊಬ್ಬರಿಗಲ್ಲ. ತತ್ರ ಏಕ ಪರಮ ಪರಪದಾಭ್ಯಾಂ ಪ್ರದರ್ಶಕಸ್ತು ಸರ್ವೇಷಾಂ ಸ್ವಪ್ನಾದೇರೇಕ ಏವತು ಪರಮಃ ಪುರುಷೋ ವಿಷ್ಣು. ಯುಕ್ತಿ ಹಾಗೆ ಹೇಳುತ್ತೆ ನೋಡೋದಕ್ಕೆ, ಆದರೆ ಆಗಮ ಅದನ್ನು ಅಲ್ಲಗಡೆ ಇತ್ತು. ಯುಕ್ತಿ ಆಗಮದಲ್ಲಿ ವಿರೋಧ ಬಂದಾಗ ಯಾವ್ದು ಫೈನಲ್ಲೋ ಬಗ್ಗೆ, ಯಾವ ವಿಷಯದ ಬಗ್ಗೆ, ಇದು ಅತೀಂದ್ರಿಯ ವಿಷಯವಾದ್ದರಿಂದ ಆಗಮ ಸ್ಪಷ್ಟ ಹೇಳಿರೋದ್ರಿಂದ ಬುದ್ಧಿ ಓಡಿಸಿ ಏನಂತ ಹೇಳಬೇಕು ಆ ರೀತಿ ಹೇಳೋದಕ್ಕೆ ಹೋಗಬಾರದು. ಇತ್ಯಾದಿ ವಾಕ್ಯ ಸೂಚನೆಯೇನ ಪರಮೇಶ್ವರತ್ವ ಹೇತುರುಕ್ತೋ ಭವತಿ. ಅದಕ್ಕೆ ಹೇಳೋದಕ್ಕೆ ಆಚಾರ್ಯನ್ ಬರೀ ಈಶ್ವರ ಅಂತ ಹೇಳಿದ, ಪರಮೇಶ್ವರ ಅಂತ ಹೇಳಿದ್ದರಿಂದ ಇದಿಷ್ಟು ಅರ್ಥ ಬಂತು. ಸರ್ವ ದೇಶೇಷು ಕಾಲೇಷು ಸ ಏಕ ಪರಮೇಶ್ವರ ಏಕ ಪರ ಏಕ ಒಬ್ಬನೇ ಯಾಕಾಗ್ತಾನೆ, ಪರಮೇಶ್ವರನಾದ್ದರಿಂದ. ಉಳಿದವರು ಖಂಡೇಶ್ವರಿ ಆತಕ್ಕೆ, ಅವ್ರು ಪರಮೇಶ್ವರರಲ್ಲ, ಅದಕ್ಕೋಸ್ಕರ ಖಂಡೇಶ್ವರ. ಪರಮಾತ್ಮ ಪರಮೇಶ್ವರನಾದ್ದರಿಂದ ಖಂಡೇಶ ಆಗ್ದರೆ ಅಖಂಡೇಶನಾಗಿದ್ದಾನೆ, ಅದೇ ಉತ್ತರ. ಪರಮಃ ಪುರುಷೋ ವಿಷ್ಣು ಇತ್ಯಾದಿ ವಾಕ್ಯ ಸೂಚನೆಯ ಪರಮೇಶ್ವರತ್ವ ಹೇತುರುಕ್ತೋ ಭವತಿ ಅನ್ಯಥಾ ಈಶ್ವರತ್ವ ಸ್ಯಾತ್. ನಾ ಪರಮೇಶ್ವರತ್ವ ಬರೀ ಈಶ್ವರ ಅಂತಿದ್ರೆ ಅವ್ರದ್ದು ಏನಂತಿರಲಿಲ್ಲ, ಪರಮೇಶ್ವರ ಅಂತ ಕರಿತಿರಲಿಲ್ಲ. ತಚ್ಚ ವಚನ ಸಿದ್ಧಮಿತಿ ಭಾವ. ಅದೆಲ್ಲಿ ವಚನ ಸಿದ್ಧ ಅಂದರೆ ಆಗಮ ಸಿದ್ಧ, ವಚನ ಅಂದರೆ ಆಗಮ, ಆಗಮದಿಂದ ಸಿದ್ಧವಾದ ವಿಚಾರ ಇದು. ಆಯ್ತು, ಏನೂ ಆಗಲಿಲ್ಲ. ಅತ್ರ ಯದ್ಯಪಿ ತದಭಾವೋ ನಾಡೀಷು ಇತಿ ನಯೇ ಜೀವಸ್ಯ ನಾಡೀಸ್ಥಿತ ಪರಮಾತ್ಮನಿ ಸುಪ್ತಿರಿತಿ ಉಚ್ಯತೆ ನತು ಸುಪ್ತ್ಯವಸ್ಥಾಯಾಂ ಈಶಾಧೀನತ್ವಂ. ಅತ್ರ ಯದ್ಯಪಿ ತದಭಾವೋ ನಾಡೀಷು ಇತಿ ನಯೇ ಜೀವಸ್ಯ ನಾಡೀಸ್ಥಿತ ಪರಮಾತ್ಮನಿ ಸುಪ್ತಿರಿತ್ಯುಚ್ಯತೆ ನತು ಸುಪ್ತ್ಯವಸ್ಥಾಯಾಂ ಈಶಾಧೀನತ್ವಂ ತಥಾ ಮುಗ್ಧೆ ಅರ್ಧ ಸಂಪತ್ತಿರಿತಿ ನಯೇಪಿ ಮೋಹಾವಸ್ಥಾಯಾಂ ಜೀವಸ್ಯ ಭಗವತಿ ನ ಸಮಗ್ರ ಪ್ರಾಪ್ತಿ ಸುಖಾನುಸಂಧಾನಾತ್ ನಾಪಿ ಅಪ್ರಾಪ್ತಿರೇವ ಅನ್ಯಾರ್ಥ ಅದರ್ಶನಾತ್. ಅತಃ ಪರಿಶೇಷಾತ್ ಅರ್ಧ ಪ್ರಾಪ್ತಿರಿತಿ ಮೋಹಾವಸ್ಥಾ ಮೋಹಾವಸ್ಥಾನಮೇವ ಉಕ್ತಂ ನತು ಸುಪ್ತಿ ಮೋಹಾವಸ್ಥಯೋ ಈಶಾಧೀನತ್ವಮುಚ್ಯತೆ ತಥಾಪಿ ತಯೋರವಸ್ಥಯೋರೀಶಾಧೀನತ್ವಸ್ಯ ಸಯೇವ ಚ ಕರ್ಮಾನುಸ್ಮೃತಿ ಚೇತನ್ನಯೇನೈವ ಸಿದ್ಧತ್ವಂ ದ್ಯೋತಯಿತುಂ ತತರ್ಥೋಕ್ತಿ ಪರಭಾಷ್ಯೇಣ ಸರ್ವಾವಸ್ಥಾ ಪ್ರೇರಕ ಇತ್ಯನೇನೈವ ಮಹೇತರ ಸಹೇತರ ಅಧಿಕರಣ ಸಹೇತರ ಷಡ್ಜೀಕರಣ ಭಾವಾರ್ಥೋಪಿ ಭಾಷಿತಃ. ಅಲ್ಲಿ ಕೆಲವು ಪ್ರಶ್ನೆಗಳಿದೆ, ಅದಕ್ಕೆ ಉತ್ತರ ಇದೆ. ಅದಿಷ್ಟನ್ನು ಕೂಡ ಆಚಾರ್ಯ ಇದರಲ್ಲಿ ಸೇರಿಸಿಬಿಟ್ಟಿದ್ದಾರೆ. ಏನದು? ಅತ್ರ ಯದ್ಯಪಿ ತದಭಾವೋ ನಾಡೀಶು ಇತಿ ನಯೇ, ನಯ ಅಂದರೆ ಅಧಿಕರಣ, ತದಭಾವೋ ನಾಡೀಶು ಅನ್ನೋ ಅಧಿಕರಣದೊಳಗೆ ಜೀವಸ್ಯ ನಾಡಿಸ್ಥಿತ ಪರಮಾತ್ಮನಿ, ಜೀವನಿಗೆ ನಾಡಿಸ್ಥಿತನಾದ ಪರಮಾತ್ಮನಲ್ಲಿ ಸುಪ್ತಿ ರೀತಿ ಉಚ್ಚತೆ, ಸುಪ್ತಿ ಅಂತ ಹೇಳಿದರು. ನತು ಸುಪ್ತವಸ್ಥಾಯಾಮ ಈಶಾಧೀನತ್ವ, ಸುಪ್ತದಲ್ಲಿ ಈಶಾಧೀನತ್ವ ಅಂತ ಹೇಳಲಿಲ್ಲ. ತಥಾ ಮುಗ್ಧೆ ಅರ್ಧ ಸಂಪತ್ತೆ ರೀತಿ ನಯೇಪಿ, ಇನ್ನು ಮೋಹಾವಸ್ಥೆಯಲ್ಲಿ ಅರ್ಧ ತಲುಪಿರ್ತಾನೆ ಪರಮಾತ್ಮನನ್ನ ಅಂತ ಹೇಳಿದರು. ಅಷ್ಟೇ ಹೊರತು ಪರಮಾತ್ಮನೇ ನಿಯಾಮಕ ಅಂತೇನು ಹೇಳಲಿಲ್ಲ. ಮುಹಾವಸ್ಥಾಯಾಮ್ ಜೀವಸ್ಯ ಭಗವತಿನ ಸಮಗ್ರ ಪ್ರಾಪ್ತಿ ಸುಖಾನುಸಂಧಾನಾತ್ ನಾಪಿ ಅಪ್ರಾಪ್ತಿರೇವ ಅನ್ಯಾರ್ಥ ದರ್ಶನಾತ್ ಅತಃ ಪರಿಶೇಷಾತ್ ಅರ್ಥ ಪ್ರಾಪ್ತಿರಿತಿ ಮೋಹಾವಸ್ಥಾನಮೇವ ಮುಕ್ತಂ ಯತು ಸುಪ್ತಿ ಮೋಹಾವಸ್ಥೆಯೋ ಈಶಾಧೀನತ್ವ ಮುಚ್ಚತೆ. ಅಂದರೆ ನಾಡಿಗಳಲ್ಲಿ ಇಲ್ಲಿದ್ದಾಗ ನಿದ್ರೆ ಬರುತ್ತೆ, ಇಲ್ಲಿದ್ದಾಗ ಎಚ್ಚರ, ಇಲ್ಲಿದ್ದಾಗ ಅರ್ಧ ಸಂಪತ್ತಿ ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ದೇವ್ರು ಕಂಟ್ರೋಲ್ ಮಾಡ್ತಾನೆ ಅಂತೇನು ಹೇಳಲಿಲ್ಲ. ಬಸ್ಸಲ್ಲಿ ಕೂತು ಏನು ವಿಚಾರ ಮಾಡ್ತಾರೆ, ಕಂಡಕ್ಟರ್ ಕಂಟ್ರೋಲ್ ಮಾಡೋದಿಲ್ಲ, ಕೂತಿರೋದು ಬಸ್ಸಲ್ಲಿ ಅಷ್ಟೇ ಹೊರತು ಕಂಡಕ್ಟ್ರಿಗೆ ನಮ್ಮ ವಿವೇಚನೆಗೂ ಏನಿಲ್ಲ, ಯಾವ್ಯಾವ ಸಂಬಂಧ ಕೂಡ ಇಲ್ಲ. ಆದ್ದರಿಂದ ನಾ ಅಲ್ಲಿದ್ದಾಗ ಮೋಹಾವಸ್ಥೆ ಬರುತ್ತೆ, ಅಲ್ಲಿದ್ದಾಗ ಸುಪ್ತವಸ್ಥೆ ಬರುತ್ತೆ. ಅದು ಪರಮಾತ್ಮ ಸ್ವಾಮಿ ಅಂತ ಕರಿಬೇಡಿ, ನಾಡಿಗಳು ಇದ್ದಿದ್ದಕ್ಕೆ ಇರ್ತಾನೆ ಅಷ್ಟೇ. ಒಂದು ವಸ್ತು ಉದಾಹರಣೆಗೆ ಒಬ್ಬನಂತ ಸೂಟ್ ಕೇಸ್ ಕೊಟ್ಟಿದ್ರೆ ತುಂಬ ದುಡ್ಡಿದೆ ಕೂಲಿ, ಅವನು ಅವನ್ನ ಧನ ಶ್ರೀಮಂತ ಅಂತ ಕರೀತಾರ, ಅವನ ಹತ್ರ ಇದ್ರು ಕೂಡ ಏನಲ್ಲ. ಅದೇ ರೀತಿಯೇ ಪರಮಾತ್ಮ ನಾಡಿಗಳಲ್ಲಿದ್ದ ವ್ಯವಸ್ಥೆಗಳು ಬರೋದ್ರಿಂದ ಅದಕ್ಕೆ ದೇವರು ಕಾರಣ ಅಲ್ಲ, ದೇವರು ಸ್ವಾಮಿನೂ ಅಲ್ಲ. ನಾಡಿಗಳಲ್ಲೂ ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗುತ್ತೆ ಅಷ್ಟೇ. ನೀವು ಸ್ವಾಮಿ ದೇವರ ಅಧೀನ ಅಂತ ಒಪ್ಪಕ್ಕೆ ತಯಾರಿಲ್ಲ ಅಂತ ಹೇಳ್ತಾರೆ. ಮತ್ತು ಸಪ್ತಿ ಎಲ್ಲ ಆಫೀಸರ್ ಗಲಾಟೆ ಮಾಡ್ತಿರ್ತಾರೆ, ನೀನು ಆಫೀಸಿಗೆ ಸ್ವಾಮಿ ಮನೆ ವಿಷಯ ತಂಟೆ ಬರಬೇಡ ಅಂತ ಬೈತಿರ್ತಾರಲ್ಲ, ಹಾಗೆ ಸಿಟ್ಟಾಗಿಬಿಟ್ಟಾಗ ಇಷ್ಟು ಕಷ್ಟ ನೀನು ಒಡೆಯ ಇದಕ್ಕೆಲ್ಲ ಯಾಕೆ ಬರ್ತೀಯ ಅಂತ ಕೇಳಿದಾಗ ದೇವರಿಗೆ ಅದೆಲ್ಲ ಯಾಕೆ ಹೇಳ್ತೀರಿ ನೀವೀಗ ಇರ್ಬೋದಷ್ಟೇ. ತಥಾಪಿ ತಯೋರ್ ಅವಸ್ಥೆಯೋರ್ ಈಶಾಧೀನತ್ವಸ್ಯ ಸಯೇ ವಚ. ಆದ್ದರಿಂದ ಹೇಳ್ತಾ ಹಾಗಲ್ಲ, ಅವ ಎರಡು ಅವಸ್ಥೆಗಳು ಕೂಡ ಈಶಾಧೀನವೇ ಆಗಿದೆ ಉಳಿದ ಅವಸ್ಥೆಗಳಂತೆ. ಇತ್ತೇ ತನ್ನ ಏನೈವ ಸಯೇವಚ ಅನ್ನೋ ಅಧಿಕಣದ ಅರ್ಥ ಬಂದು ಹೋಗಿಬಿಟ್ಟಿದೆ ಅಂತ ಹೇಳೋದಕ್ಕೋಸ್ಕರ ತದರ್ಥೋಕ್ತಿ ಪರಭಾಷ್ಯೇಣ ಸರ್ವಾವಸ್ಥಾ ಪ್ರೇರಕ ಇತ್ಯನೇನೈವ ಸಹ ಇತರ ಷಡಧಿಕರಣ ಭಾವಾರ್ಥೋಪಿ ಭಾಷಿತಃ. ಮುಂದಿನ ಆರಧಿಕರಣ ಅರ್ಥ ಕೂಡ ಸರ್ವಾವಸ್ಥಾ ಪ್ರೇರಕಶ್ಚ ಅನ್ನೋ ಮಾತಿನಲ್ಲಿ ಆಚಾರ್ಯರು ಪ್ರೇರಕ ಅನ್ನೋ ಪದ ಉಪಯೋಗಿಸಿದ್ದರಿಂದ ಬರೀ ಇರೋದಲ್ಲ, ಪ್ರೇರಕನಾಗಿದ್ದಾನೆ. ಇಬ್ಬರು ಒಬ್ಬರ ಜೊತೆಗೆ ಒಬ್ಬರು ಕೂತಿದ್ದಾರೆ ಬಸ್ನಲ್ಲಿ, ಇವರು ಯಾವ್ಯಾವ ಸಂಬಂಧವೂ ಇಲ್ಲ, ಗೊತ್ತಾಯ್ತಾ. ಪ್ರೇರಕ ಪ್ರೇರ ಭಾವ ಇಲ್ಲ, ಜೊತೆ ಕೂತಿರೋದು ಆ ರೀತಿ ಅಂತ ಹೇಳಕ್ಕೆ ಬರೋದಿಲ್ಲ. ಒಬ್ಬ ಆಫೀಸಿನಲ್ಲಿ ಯಜಮಾನ ಅವರು ಕೂತಿದ್ದಾಗ ಅವನು ಸ್ವಾಮಿ ಇವನು ಬರುತ್ತೇನೆ ಕೂತಾಗ, ಇಲ್ಲೇ ಅಲ್ಲ, ಗೊತ್ತಾಯ್ತಾ. ಅದು ಆಗಮದಲ್ಲಿ ಹೇಳಿರೋದೇನಂತ, ದೇವ್ರ ಜೊತೆಗೆ ಇರೋದು ಅಷ್ಟೇ ಅಲ್ಲ, ದೇವರು ಏನಾಗಿದ್ದಾನೆ ಪ್ರೇರಕನಾಗಿದ್ದಾನೆ ಅಂತಿರೋದ್ರಿಂದ ಆ ಪ್ರಶ್ನೆಗೆ ಉತ್ತರ ಬಂತು ಅಂತ ಆಚಾರ್ಯ ಪದ ಉಪಯೋಗಿಸ್ಬಿಟ್ಟು ಎಲ್ಲ ಅಧಿಕರಣಗಳ ಅರ್ಥ ಬರಹ ಮಾಡಿದ್ದಾರೆ. ಎಷ್ಟು ಅಧಿಕರಣಗಳು? ಷಡಷ್ಠ ಷಡಧಿಕರಣ ಭಾಷ್ಯಾರ್ಥೋಪಿ, ಆರು ಅಧಿಕರಣಗಳ ಭಾಷ್ಯದ ಅರ್ಥನೂ ಬಂದೋಯ್ತು. ಭಾವಾರ್ಥೋಪಿ ಯಥೋಕ್ತಂ ಶ್ರೀಮದ್ಭಾಷ್ಯೇ ಮೋಹನಯೇ, ಯಥೋಕ್ತಂ ಶ್ರೀಮದ್ಭಾಷ್ಯೇ. ಶ್ರೀಮದ್ಭಾಷ್ಯ ಅಂದರೆ ಬ್ರಹ್ಮಸೂತ್ರ ಭಾಷ್ಯ. ಆ ಭಾಷ್ಯದಲ್ಲಿ ಮೋಹನಯೇ, ಮೋಹನಯೇ ಅಂದರೆ ಮೂರ್ಛಾವಸ್ಥೆ ಹೇಳ್ತಕ್ಕಂಥ ಅಧಿಕರಣದಲ್ಲಿ ಮೋಹನಯ ನಯ ಅಧಿಕರಣ, ಮೋಹ ಮುಗ್ಧ ಅರ್ಥ ಸಂಪತ್ತಿ ಅಂತಕ್ಕಂಥ ಸೂತ್ರ ಇರೋ ಅಧಿಕರಣ. ಸೋಪಿ ತತಯೇವೇತಿ ಸಿದ್ಧ ಸಿದ್ಧಮಿತಿ ಅಲ್ಲಿ ಹೇಳಿದ್ದಾರೆ. ಅಲ್ಲಿವರೆಗೂ ಶುರು ಹೌದು, ಅಲ್ಲಿಂದ ಇಷ್ಟು ಅಧಿಕರಣದ ಅರ್ಥ ಕೂಡ ಇಲ್ಲಿಂದ ಬಂತು. ಈ ಒಂದು ಸರ್ವಾವಸ್ಥಾ ಪ್ರೇರಕಶ್ಚ ಈ ಪದದಿಂದ ಬಂದೋಯಿತು. ತನು ಏವಂ ಸುಪ್ತ್ಯಾದಿ ಅವಸ್ಥಾ ಪ್ರೇರಕತ್ವಶ್ಚಾಪಿ ಸಯೇವ ಚೇತಿ ನಯೇ ನೈವ ಸಿದ್ಧೇಹೇ. ನನು ಏವಂ ಸುಪ್ತ್ಯಾದಿ ಅವಸ್ಥಾ ಪ್ರೇರಕತ್ವಶ್ಚಾಪಿ ಸಯೇವ ಚೈತಿ ನಯೇ ನೈವ ಸಿದ್ಧೇಹೇ ತದುಕ್ತ್ಯರ್ಥಂ ಸಂಧೇ ಸೃಷ್ಟಿರಾಹಹಿ ಇತ್ಯಾದಿ ವ್ಯರ್ಥವಿತಿ ಚೇನ್ನ. ಹಾಗಿದ್ರೆ ಈ ಅಧಿಕರಣದಲ್ಲಿ ಅಷ್ಟೆಲ್ಲ ಅರ್ಥ ಬರೋದಾದರೆ ಹಿಂದಿನ ಅಧಿಕರಣ ಬೇಕೇ ಇದ್ದಿಲ್ಲಲ್ಲ ಅಂತ ಪ್ರಶ್ನೆ ಮಾಡಿದ. ಅದಕ್ಕೆ ಹೇಳ್ತಾರೆ, ಸಾಮಾನ್ಯತು ಅವಸ್ಥಾ ಪ್ರೇರಕತ್ವ ಸಿದ್ಧಾವೇವ ಕಿಂ ಏಕದೇಶ ಪ್ರವರ್ತಕೋ ಅಥವಾ ಸರ್ವ ಪ್ರವರ್ತಕ ಇತಿ ಚಿಂತಾ ಅವಸರ. ಹೌದು, ಅರ್ಧ ದಾರಿಗೂ ವಾಪಸ್ ಬರ್ತೀವಿ ಅಂತಾರಲ್ಲ ಹಾಗೆ, ಅರ್ಧ ದಾರಿಗೂ ವಾಪಸ್ ಬರ್ತೀವಿ. ಪೂರ್ತಿ ಹೋಗಿಬಿಟ್ರೆ ನಿದ್ರಾವಸ್ಥೆ, ಪೂರ್ತಿ ಹೋದರೆ ಈ ಕಡೆ ಇಲ್ಲಿ ಜಾಗರಣ ವ್ಯವಸ್ಥೆನೂ ಅಲ್ಲ, ವಾಪಸ್ ಬಂದಿಲ್ಲ, ಮಧ್ಯೆ ಹೆಲ್ಡಪ್ ಆಗಿಬಿಡ್ತಾನೆ ಜೀವ. ಅರ್ಧ ಸಹ ಹಾಫ್, ಅರ್ಧ ಅಂದ್ರೆ ಬದಲಿಗೆ ಅರ್ಧಕ್ಕೆ ವಾಪಸ್ ಬಂದ್ವಿ ಅಂತ ಹೇಳಿದ್ರೆ ಆ ಅರ್ಧ ದೇವರ ಹತ್ರ ಮೂರಿದೆ, ಕಣ್ಣು ಕಂಠ ಹೃದಯ ಮೂರು, ಇದರಲ್ಲಿ ಬಂದಷ್ಟು ಅಂದರೆ ಒಂದು ಅವಸ್ಥೆ ಬಂದ್ಬಿಡುತ್ತೆ. ಅತ್ಲಾಗಲ್ಲೇ ಇಲ್ಲಿ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಅದಕ್ಕೇನಂತಾರೆ, ಅದಕ್ಕೆ ಅರ್ಧ ಸಂಪತ್ತಿ, ಹೆಲ್ಡಪ್ ಅನ್ನೋ ಅವಸ್ಥೆ, ಅದು ಮೂರ್ಛಾವಸ್ಥೆ ಅಂದರೆ ಹಾಗೇನೆ. ಈ ಕಡೆ ಸತ್ತು ಇಲ್ಲ, ಈ ಕಡೆ ಎಚ್ಚರನೂ ಇಲ್ಲ, ಆ ಸ್ಥಿತಿಯಲ್ಲಿದ್ದಾರೆ. ಸ್ವಪ್ನಾವಸ್ಥೆ ಬೇರೆ, ಸ್ವಪ್ನಾವಸ್ಥೆಯಲ್ಲಿ ಏನಾಗ್ತಾನೆ ಕಂಠದಲ್ಲಿ ಬರ್ತಾರೆ, ಸರಿ ಹೋಯ್ತು. ಆ ಮಧ್ಯೆ ಹೆಲ್ಡಪ್ ಆಗ್ತಾರೆ, ಅದು ಮೂರ್ಛೆ ಬರುತ್ತೆ. ಮೂರ್ಛಾವಸ್ಥೆ ಸ್ಪೆಷಲ್ ಇದು, ಪ್ರತಿ ದಿವಸ ಅವಸ್ಥೆ ಅಲ್ಲ ಇದು, ಪ್ರತಿಯೊಬ್ಬರಿಗೂ ಬರೋದು ಅಲ್ಲ. ಆ ಅವಸ್ಥೆ ಯಾವುದಪ್ಪ ಅಂತ ಕೇಳಿದರೆ, ಒಂದೊಂದು ಸ್ಥಾನದಲ್ಲಿ ಪರಮಾತ್ಮನ ಜೊತೆ ಪೂರ್ತಿ ಇದ್ದು ಬಿಟ್ಟರೆ ಅದು ಪೂರ್ಣಾವಸ್ಥೆ ಆಗ್ತೈತಿ. ಇದು ಹಾಕಲ್ಲ, ಇನ್ಬಿಟ್ಟು ನೋಡ್ಕೊಂಡ್ಬಿಡ್ತಾನೆ ಜೀವ. ಅದಕ್ಕೇನಂತಾರೆ, ಮೋಹಾವಸ್ಥೆ ಮುಗ್ಧ ಮೂರ್ಛಾವಸ್ಥೆ ಅಂತ ಕರೀತಾರೆ. ಡೆಫಿನೇಷನ್ ಮೂರ್ಛಾವಸ್ಥೆಗೆ ಗೊತ್ತಾಯ್ತಾ. ಇವನೇನು ಮಾಡ್ದ, ಅರ್ಧಕ್ಕೋದ್ರೆ ಮುಚ್ಚೆ ಬಂದೇ ಬಿಡೋದು, ದೇವರೇನು ಕಂಟ್ರೋಲ್ ಮಾಡೋದು ಅಂತ ಕೇಳ್ತಾನೆ. ಮೂರ್ಛಾವಸ್ಥೆ ಕಂಟ್ರೋಲ್ ಮಾಡೋದು ಪರಮಾತ್ಮನೇ, ಅರ್ಥ ಆಯ್ತಾ. ಮೂರ್ಛಾವಸ್ಥೆ ಕಂಟ್ರೋಲ್ ಮಾಡೋದು ಕೂಡ ಪರಮಾತ್ಮನೇ ಅಂತ ಹೇಳೋದಕ್ಕೋಸ್ಕರ ಅದನ್ನು ಸೇರಿಸಿ ಹೇಳಿದ್ದೆ. ಮೊದಲೇ ನಿಂತ್ಕೊಂಡ್ಬಿಡ್ತಾರೆ, ಈಗ ಎಚ್ಚರಲ್ಲೇ ಕಡಿದೂ ಇಲ್ಲ ಅಂತಾರಲ್ಲ ಹಾಗೆ. ಅದೇ ಹೇಳಿದ್ದಲ್ಲಿ ಎಲ್ಲರಿಗೂ ಬರೋದಲ್ಲ ಅದು, ಆದ್ರೆ ಬಂದವರಿಗೆ ಮಾತ್ರ ದೇವರ ಅಧೀನನೇ. ಅರ್ಥ ಆಯ್ತಾ, ಬಂದವರಿಗೆ ಮಾತ್ರ ದೇವರ ಯಜಮಾನ. ಎಲ್ಲರೂ ಸಸ್ಪೆಂಡ್ ಮಾಡೋದಿಲ್ಲ, ಸಸ್ಪೆಂಡ್ ಆದವರು ಅವನಿಂದ ಸಸ್ಪೆಂಡ್ ಆದವರೇ. ಗೊತ್ತಾಯ್ತಾ, ಪೂರ್ಣ ಸಸ್ಪೆಂಡ್ ಆಗದೆ ಸರ್ವಿಸ್ ಮಾಡೋರು ಇರ್ತಾರೆ. ಮತ್ತೆ ಅವ್ರ ಸಸ್ಪೆನ್ಷನ್ ಹೇಗೋ ಮೋಹಾವಸ್ಥೆ ಹಾಗೆ, ಈ ಕಡೆ ಸತ್ತಿಲ್ಲ ಈ ಕಡೆ ಬದುಕಿದಿಲ್ಲ ಆ ಥರ ಹೇಳ್ತಾರಲ್ಲ, ಇದ್ದಾರೆ ಇದ್ದಾರೆ ಅಷ್ಟೆ, ಆ ಥರ ಅಂತ ಅವಸ್ಥೆ. ಇದು ಕೂಡ ದೇವರಾಧೀನ, ಇಲ್ಲಿ ಏನು ಹೇಳ್ಬೇಕಾ, ಇದು ಕೂಡ ದೇವರಾಧೀನ. ಇದು ಗೊತ್ತಾದರೆ ದೇವರು ಪ್ರಾರ್ಥನೆ ಮಾಡೋ ಸರಿಗೆ ಹೋಗುತ್ತಾಗ ಯಾರ ಅದರಲ್ಲಿ ಏನಾಗುತ್ತದು, ಇನ್ನೊರು ಮುಟ್ಟಾಗಿಲ್ಲ ತಾನು ಮಾಡೋದಿಲ್ಲ, ಎಲ್ಲ ಕಸ ಬಿದ್ದಿರುತ್ತೆ, ತೇಲಕ್ಕೋದ್ರೆ ತೆಗಬಾರ್ದು, ಇನ್ನೇ ಸಂಬಂಧ ಅಂತಾರೆ. ಅಲ್ಲಿ ಹಿಡಿದ ಕಾಲದಲ್ಲಿ ಹಿಡಬೇಕಾದ್ರೆ ಈ ರಾಜ್ಯಕ್ಕೆ ಕೊಡೋದು, ಈ ರಾಜ್ಯದ ಕಂಟ್ರೋಲ್ ತಪ್ಪಿ ಹೋಯ್ತು, ಆರ ಈ ಮತ್ತೆ ಮಡಿ ಬಂದು ಅವ್ರ ರಾಜ್ಯಕ್ಕೆ ಕಂಟ್ರೋಲ್ ತಪ್ಪಿ ಹೋಯ್ತು. ಅರ್ಧ ಉಳ್ಕೊಂಡು ಯಾರು ಹಿಡಿಬೇಕು ಅಂತ ಡಿಸ್ಕಷನ್ ಆಗೋತ್ತಿಗೆ ಅವ್ರು ಸತ್ತೋಗಿರ್ತಾರೆ. ಅದೇ ರೀತಿ ಕೇಸ್ ವಿಳಂಬ ಆದರೆ ಕವೇ ಕಾರಣ, ಎಲಿಜಿಬಿಲಿಟಿ ನೋಡಿ ಅದು ಎಷ್ಟು ಒಳ್ಳೆ ಇದಾಗಿ ಕೇಸಾಗಿ ಭ್ರಷ್ಟಾಚಾರ ಹಾಕಿದರೆ ಸರಿಯಾಗಿ ಕೇಸ್ ಹಾಕಿಲ್ಲ ಅದು ಬಿಟ್ಟೆ ಬಿಟ್ಟು ಅವ್ರದ್ದ ಸರಿಯಾಗಿ ಕೇಸ್ ಕೇಸ್ ಸರಿಯಾಗಿ ಆಗ್ಬೋದು, ಆಗಿರೋದು ಪ್ರೂವ್ ಆದರೂ ಟೆಕ್ನಿಕಲಿ ಸರಿ ಇಲ್ಲ. ಇದೇನೋ ಎಂಥ ಲಾ ಇದು ಗೊತ್ತಾಯ್ತಿಲ್ಲ, ಇದ್ಯಾರ ನಗಬೇಕು ಬಿಡಬೇಕು, ಮತ್ತೆ ಅವಾಗ ಕತ್ತಣ್ಣಾಗುತ್ತೆ, ಯಾರು ಮಾತೇ ಇರಲಿಲ್ಲ. ಇದು ಎಷ್ಟು ಅನ್ಯಾಯ, ಭ್ರಷ್ಟಾಚಾರಿ ಹೌದು ಟೆಕ್ನಿಕಲಿ ಸರಿ ಇಲ್ಲ, ಅದೇನರ್ಥ. ಆದರೆ ದೇವರು ಯಾವ ಅರ್ಥದಲ್ಲೂ ಕೂಡ ದೇವರನ್ನು ತಗೊಂಡ್ರೆ ಏನಾಗಿದ್ದಾನೆ, ಸರ್ವಸ್ವಾಮಿಯೇ ಆಗಿದ್ದಾನೆ. ಸಾಮಾನ್ಯತೋ ಇದೇನು ಹೇಳೋದು, ಟೆಕ್ನಿಕಲಿ ಮಾತಾಡ್ಬೇಕಾರೆ ಅವನು ನೋಡಿದ್ರಾ ಈ ಕಡೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಎಲ್ಲೂ ಇಲ್ಲ, ಅಂದರೆ ಇದನ್ನು ಈ ವಿಷಯ ಮಾತ್ರ ದೇವರಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿದೆ, ಅದೂ ದೇವರಿಗೆ ಸಂಬಂಧಪಟ್ಟಿದ್ದೇನೆ. ಅರ್ಥ ಆಯ್ತಾ. ಇವತ್ತು ಜ್ಞಾನ ಬಂತು ದೇವರ ಸೇನ, ನಮ್ಮ ಅರ್ಥ ಹೋಯ್ತು ದೇವರ ಸೇನ, ಕನ್ಫ್ಯೂಷನ್ ಬಂದರೆ ಅದೂ ದೇವರ ಸೇನ. ಮತ್ತೆ ದೇವರಿಗೆ ಕನ್ಫ್ಯೂಷನ್ ಆಗಿಲ್ಲ ಈ ಮಧ್ಯೆ, ನಾನು ಹೌದೋ ಇಲ್ಲ ನಾನು ಹೌದೋ ಅಲ್ಲ ಅಂತೇಳಿ. ದೇವರಿಗೆ ಯಾವ ಕಾಲಕ್ಕೂ ಕೂಡ ಸರ್ವಸ್ವಾಮಿತ್ವ ಅಂತ ಹೇಳಿದಾಗ ಅದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಏನಾಗುತ್ತಾಗ ಅನುಸಂಧಾನ ಭಾರಿ ಸುಲಭ ಆಗುತ್ತೆ. ಇದರಲ್ಲಿ ದೇವರು ಪ್ರವೇಶ ಇಲ್ಲ ಅಂತ ಹೇಳಾಗಿಲ್ಲ, ಇದು ದೇವರಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಅಂತ ಹೇಳಾಗಿಲ್ಲ. ಪ್ರತಿಯೊಂದು ಯಾರಿಗೆ ಸಂಬಂಧಪಟ್ಟಿದ್ದು, ಇವತ್ತು ಒಂದೊಂದು ವಿಷಯ ಒಬ್ಬರಿಗೆ ಸಂಬಂಧಪಟ್ಟು ಬೇರೆ ಸಂಬಂಧಪಡೋದಿಲ್ಲ. ಆದರೆ ದೇವರಿಗೆ ಮಾತ್ರ ಪ್ರತಿಯೊಂದು ವಸ್ತು ಪ್ರತಿಯೊಂದು ಕಾಲ ಪ್ರತಿಯೊಂದು ಸ್ಥಳದಲ್ಲಿರೋದು ಕೂಡ ಪೂರ್ಣ ಸಂಬಂಧಪಟ್ಟಿದೆ. ಪೂರ್ಣ ಸ್ವಾಮಿಯಾಗಿದ್ದಾನೆ, ಜಸ್ಟ್ ಸಂಬಂಧಪಟ್ಟಿಲ್ಲ, ಮತ್ತೆ ಪೂರ್ಣ ಸಂಬಂಧಪಟ್ಟಿದ್ದಾನೆ. ಬಾಡಿಗೆಗಳು ಬರ್ತಾರೆ ಮನೆಯಿಂದ, ಹೌದು ಟ್ಯಾಕ್ಸ್ ಕೊಟ್ಟೆ ಅಂದಲ್ಲ, ಅದನ್ನು ಸಂಬಂಧಪಟ್ಟಿದ್ದಲ್ಲ, ಇರಲಿಕ್ಕೆ ತಂದು ಇದಕ್ಕೆ ನಾನು ಸಂಬಂಧಪಟ್ಟಿದ್ದಲ್ಲ, ಮನೇಲಿ ಏನೇ ಇದ್ರೂ ಅಪ್ಲಿಕಬಲ್ ಅಲ್ಲ, ದೇವ್ರಿಗೆ ಆಗಲ್ಲ. ಪ್ರತಿಯೊಂದು ರೀತಿಯಲ್ಲಿ ಯಾರು ಆನ್ಸರ್ ಆಗಲ್ಲ. ಅದು ವಿಶೇಷ, ಅದೇ ಹೇಳಿದ್ದು ವಿಶೇಷ ಅಂದ್ರೆ ಹಾಗೇನೆ. ಇವತ್ತು ಆಕಾಶ ಎಲ್ಲ ಕಡೆ ಇದೆ, ದೇವ್ರನ್ನ ಹಾಗಾದ್ರೆ ಎಲ್ಲ ಕಡೆ ಪೂಜೆ ಮಾಡ್ಲಿಕ್ಕೆ ಬರೋದಿಲ್ಲ, ಎಲ್ಲಿ ಮಾಡ್ಬೇಕು ನಾವೀಗ? ಉತ್ತಮಾದಿಷ್ಟ ಅಂತ ಅಲ್ಲಿ ಮಾಡಬೇಕು. ಉತ್ತಮಾದಿಷ್ಟ ಅಲ್ಲ ತಾರತಮ್ಯ ಇದೆ, ಮತ್ತೆ ಸ್ಥಾವರಕ್ಕಿಂತ ಜಂಗಮ ಶ್ರೇಷ್ಠ, ಅದರಲ್ಲೂ ಕೂಡ ತಂದೆ ತಾಯಿ ಗುರು ಮತ್ತೆ ವ್ಯತ್ಯಾಸ ಅನುಸಾರ ವಿಶೇಷ, ಅದು ಕಾಂಟ್ರಡಿಕ್ಷನ್ ಅಲ್ಲ, ಸರ್ವತ್ರ ವ್ಯಾಪ್ತಿ. ಹಾಗೆ ದೇವ್ರು ಎಲ್ಲ ಕಡೆ ಇದ್ರೆ ಪ್ರತಿಯೊಬ್ಬ ಪೂಜೆ ಹಾಕಿ ಮಾಡಬೇಕು, ಅದು ಟೇಬಲ್ಲಿ ಪೂಜೆ ನೀರು ಹಾಕಿ ಕೊಡ್ಬಿಟ್ರೆ ಮುಗಿದೋಯ್ತು, ಮೈಕಿಗೆ ಅಭಿಷೇಕ ಮಾಡಿದ್ರೆ ಆಯ್ತು, ಸಾರಿಗ್ರಾಮಕ್ಕೆ ಹಾಕಿ ಮಾಡಬೇಕಾಗಿದ್ರೆ ಅದು ವಿಶೇಷ. ವಿಶೇಷ ಸನ್ನಿಧಾನ ಅಲ್ಲಿದೆ, ಅದು ಕಲಿಸಿ ಪೂಜೆ ಮಾಡಿರ್ತಾನೆ, ದೇವತೆಯವರು ಆಹ್ವಾನ ಮಾಡಿಬಿಟ್ಟಿದ್ದಾನೆ ಎಲ್ಲ ಅಲ್ಲಿಗ, ಅಜಾದಿ ರೂಪ ಬಂದೋಗ್ಬಿಟ್ಟಿದೆ, ಅದನ್ನು ನೀರು ಕೊಡಿದ್ಬಿಟ್ರೆ ಆಯ್ತಲ್ಲ. ಇಲ್ಲ, ಅದು ಅಭಿಷೇಕಕ್ಕೆ ಎಲಿಜಿಬಿಲಿಟಿ ಬಂತೆ ಹೊರತು ಅದೇನಾಗಿಲ್ಲ, ಅದು ತೀರ್ಥ ಆಗಿಲ್ಲ ಇನ್ನೂ ಕೂಡ, ತೀರ್ಥ ಆಗಿ ಎಲಿಜಿಬಿಲಿಟಿ ಬಂತು ಅಷ್ಟೇ. ಅರ್ಥ ಆಯ್ತಾ? ಅದೇ ಅರ್ಥ ಮಾಡ್ಕೊಂಡು ವಿಶೇಷ ಅಂತ ಒಪ್ಕೊಂಡಾಗ ಸಮಸ್ಯೆ ಬರೋದಿಲ್ಲ, ವಿಶೇಷ ಅಂತ ಒಪ್ಕೊಳ್ಳೋದ್ರೆ ಎಲ್ಲ ಪ್ರಾಬ್ಲಮ್ ಬರುತ್ತೆ, ಅವ್ರ ಮತನೇ ಉಳಿಯೋದೇ ಇಲ್ಲ. ನಿರ್ವಿಶೇಷ ಅಂತ ಹೇಳಿದ ತಕ್ಷಣ ಮತ ಪೂರ್ತಿ ಕೊಲ್ಯಾಪ್ಸ್ ಆಗೋಗುತ್ತೆ. ಅತ್ರ ಸೂತ್ರೇಷು ತದುಕ್ತ್ಯರ್ಥಂ ಸಂಧಿ ಸೃಷ್ಟಿ ಇತ್ಯಾದಿ ಸಮರ್ಥಂ ಇತಿಚೇನ್ನ, ಅದು ವ್ಯರ್ಥ ಅಲ್ಲ, ಸಾಮಾನ್ಯತ ಅವಸ್ಥಾಪೇರಕತ್ವ ಹೇಳಿ ವಿಶೇಷತ ಹೇಳಿರೋದ್ರಿಂದ ಅದಲ್ಲ, ಅಲ್ಲಿ ಇನ್ಕ್ಲೂಡ್ ಆಗುತ್ತೆ ಎಂಬ ನಿಜ, ಆದರೆ ಸಾಮಾನ್ಯ ವಿಶೇಷ ಭಾವರೂಪ ವ್ಯತ್ಯಾಸ ಇರೋದ್ರಿಂದ ಅದು ಪುನರುಕ್ತಿ ಆಗಲಿಲ್ಲ. ಅತ್ರ ಸೂತ್ರೇಷು ಜೀರ್ಣ ಸಂಬಂಧಿ ಜೀವ ಸಂಬಂಧಿ ಸುಪ್ತ್ಯಾದಿ ಅವಸ್ಥಾ ಪ್ರೇರಕತ್ವೋಕ್ತಿಯ ಕೈಮುತ್ಯ ನ್ಯಾಯ ಸಿದ್ಧ ನಾನಾ ದೇಶ ಕಾಲ ಸ್ಥಿತ ನಾನಾ ಜಡಗತ ವೃದ್ಧಿ ಹ್ರಾಸಾದಿ ಅವಸ್ಥಾ ಪ್ರೇರಕತ್ವ ಮಿತ್ಯಪಿ ಸೂಚಯಿತು ಸರ್ವಾವಸ್ಥೇತಿ ಸಾಮಾನ್ಯೋಕ್ತಿರಿತಿ. ಅತ್ರ ಸೂತ್ರೇಷು ಜೀವ ಸಂಬಂಧಿ ಸುಪ್ತ್ಯಾದಿ ಅವಸ್ಥಾ ಪ್ರೇರಕತ್ವೋಕ್ತಿಯ ಕೈಮುತ್ಯ ನ್ಯಾಯ ಸಿದ್ಧ ನಾನಾ ದೇಶ ಕಾಲಸ್ಥಿತ ನಾನಾ ಜಡಗತ ವೃದ್ಧಿ ಹ್ರಾಸಾದಿ ಅವಸ್ಥಾ ಪ್ರೇರಕತ್ವ ಮಿತ್ಯಪಿ ಸೂಚಯಿತು ಸರ್ವಾವಸ್ಥೆಯಿತಿ ಸಾಮಾನ್ಯೋಕ್ತಿರಿತಿ. ಇನ್ನೊಂದು ವಿಶೇಷಾಂಶವನ್ನು ಹೇಳ್ತಾರೆ, ಏನದು? ಇಲ್ಲಿ ಅವಸ್ಥೆಗಳ ಬಗ್ಗೆ ಮಾತ್ರ ಹೇಳಿದರು. ಯಾವ ಅವಸ್ಥೆಗಳು? ಮೊದಲು ಡೈರೆಕ್ಟಾಗಿ ಸ್ವಪ್ನ ಶುರು ಮಾಡಿದರು, ಆಮೇಲೆ ಜಾಗೃತ ಅವಸ್ಥೆ, ಆಮೇಲೆ ಸುಪ್ತ ಅವಸ್ಥೆ, ಆಮೇಲೆ ಮೋಹಾವಸ್ಥೆ ಎಲ್ಲ ಹೇಳ್ತಾ ಬಂದರು. ಎಲ್ಲರಿಗೂ ಎಲ್ಲ ಕಾಲಕ್ಕೆಲ್ಲ ಹೇಳಿದರು. ಸದ್ಯ ಇಷ್ಟೇ ಆಯ್ತಲ್ಲ, ಬೇರೆ ಅವಸ್ಥೆಗಳು ಮಾತ್ರ ದೇವರ ಕಂಟ್ರೋಲ್ ಇಲ್ಲ ಅನ್ಕೊಂಡ್ಬಿಟ್ರೆ. ಅದನ್ನು ಹೇಳ್ತಾರೆ, ಜೀವ ಸಂಬಂಧಿ ಸುಪ್ತಾದ್ಯ ಅವಸ್ಥಾ ಪ್ರೇರಕತ್ವೋಕ್ತ, ಜೀವನಿಗೆ ಸಂಬಂಧಿಸಿದಂಥ ಸುಪ್ತಿ ಮೊದಲಾದ ಅವಸ್ಥೆಗಳ ಪ್ರೇರಕದ ಮೇಲೆ ಕೈಮುತ್ಯ ನ್ಯಾಯ ಸಿದ್ಧ, ಕೈಮುತ್ಯ ನ್ಯಾಯದಿಂದ ನಾನಾ ದೇಶ ಕಾಲಸ್ಥಿತ ನಾನಾ ಜಡಗತ ವೃದ್ಧಿ ಹ್ರಾಸಾದಿ ಅವಸ್ಥಾ ಪ್ರೇರಕತ್ವ, ನಾನಾ ದೇಶ ನಾನಾ ಕಾಲ, ನಾನಾ ಎರಡಕ್ಕೂ ಸೇರಿಸ್ಬೇಕು, ನಾನಾ ದೇಶ ನಾನಾ ಕಾಲಸ್ಥಿತ ನಾನಾ ಜಡಗತ, ಮತ್ತೆ ನಾನಾ ಎಷ್ಟು ನಾನಾಗಳು ಬಂದವು, ಜಡಗತ ವೃದ್ಧಿ ಹ್ರಾಸಾದಿ ಅವಸ್ಥಾ ಪ್ರೇರಕತ್ವ. ಈಗ ಮರಗಳೆಲ್ಲ ಇದೆ, ಮರ ಬೆಳೀತಾ ಇದೇ ಆಗ್ತದೆ. ಇದು ಯಾವ ಅವಸ್ಥೆ, ಸ್ವಪ್ನಾವಸ್ಥೆ ಯಾವ ಅವಸ್ಥೆ ಅಂತ ಕೇಳಿದರೆ, ಇದು ವೃದ್ಧಿ ಹ್ರಾಸ, ನೀರು ಹಾಕಲಿಲ್ಲ ಬಾಡಿತು, ನೀರು ಹಾಕಿದ ವೃದ್ಧಿ ಆಯಿತು. ಈ ಅವಸ್ಥೆ ಕೂಡ ಯಾರಾದೀರ, ಮತ್ತೆ ಅದು ದೇವರ ಅಧೀನ, ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಅದು ಅವಸ್ಥ ಅಂತ ಹೇಳಿದ ತಕ್ಷಣ ಈ ಅವಸ್ಥೆಗಳ ಜೊತೆಗೆ ಎಂಥ ಅವಸ್ಥೆ ಆಯಿತು ನೋಡಿದರೆ ಅಂತಾರಲ್ಲ, ಅದು ಕೂಡ ದೇವರ ಅಧೀನದೆ. ಎಂಥ ಅವಸ್ಥೆ ಆಯಿತು ಗೊತ್ತಾ, ಅಲ್ಲಿ ಹೋದಾಗ ಬೋ ಹೇಳೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ, ಅದು ಕೂಡ ದೇವರ ಅಧೀನ. ಅದಕ್ಕೆ ಅವಸ್ಥ ಅನ್ನೋ ಶಬ್ದ ಉಪಯೋಗಿಸಿದ್ದರಿಂದ ಎಷ್ಟು ಬ್ರಾಡ್ ಸೆನ್ಸಲ್ಲಿ ದೇವ್ರ ಮಹಿಮೆ ಗೊತ್ತಾಗುತ್ತೆ ಅಂತ ಹೇಳೋದಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ. ಅಣುಭಾಷೆ ಓದೋದ್ರು ಇವೆಲ್ಲ ಗೊತ್ತಾಗೋದಿಲ್ಲ, ಅಣುಭಾಷ್ಯದ ವೈಶಿಷ್ಟ್ಯ ಇದೆ. ಅದಕ್ಕೆ ಆಚಾರ್ಯ ಏನೇನು ಬರೆದು ಏನಿರುತ್ತೆ ಅದರಲ್ಲೊಂದು ಸ್ವೀಟ್ ಹಾಕಿರ್ತಾರೆ ಒಂದೇ ರೀತಿ, ಜಿಲೇಬಿ ಜಾಗಿರು ಒಂದೇ ರೀತಿ ಕಾಣುತ್ತೆ, ಹೊಸಬ ಏನು ಮಾಡ್ತಾನೆ ಬಂದಿತ್ತು ಅಂದ್ಬಿಡ್ತಾನೆ, ಆಮೇಲೆ ಗೊತ್ತಾಗುತ್ತೆ ಅಯ್ಯೋ ಬಿಟ್ಟು ಅದು ಒದ್ದಾಡ್ತಿರ್ತಾರೆ. ಆಮೇಲೆ ಅದು ಹೊಸದು ಅಂತ ಹೇಳಿದಾಗ ನೋಡೋದಕ್ಕೆ ಬಣ್ಣನೂ ಅದೇ ರೀತಿಯೇ ಬದ್ಧತೆ, ನೋಡೋದಕ್ಕೆ ಸ್ವಲ್ಪ ರುಚಿ ಹಾಗೆ ಇರುತ್ತದೆ, ಕಾಕಾರ ಹಾಗೆ ಇರುತ್ತೆ. ಇದೇನೋ ಸ್ವಲ್ಪ ಚೈಜ್ ಹೆಚ್ಚು ಹಾಕುವಾಗ ಹೆಚ್ಚು ಕಡಿಮೆ ಆಗಿರ್ಬೋದು ಅಂತ ತಿಳ್ಕೊಂಡು ಆಗಿದೆ ಅಂತ ಹೇಳ್ತಾನೆ. ಅಲ್ಲ, ಅದು ಸ್ವೀಟ್ ಅಂತಷ್ಟು ಎಷ್ಟು ವೆರೈಟಿ ಸ್ವೀಟ್ ಇದೆ. ಅದೇ ರೀತಿ ಪ್ರತಿಯೊಂದು ಪದಕ್ಕೂ ಕೂಡ ದೇವರ ವಿಶೇಷ ಮಹಿಮೆ ತಿಳ್ಕೊಂಡಷ್ಟು ಭಕ್ತಿ ಜಾಸ್ತಿ ಆಗಲಿ ಅಂತ ಹೇಳಿ ಡೀಟೇಲಾಗಿ ಹೇಳ್ತಿದ್ದಾರೆ. ಸರ್ವಾವಸ್ಥೆಯತಿ ಸಾಮಾನ್ಯೋಕ್ತಿ ರೀತಿ, ಈ ತ್ರಿಶಂಕು ಅವಸ್ಥೆನೇ ಉದಾಹರಣೆಗೆ, ತ್ರಿಶಂಕು ಇದ್ದ ಸ್ವರ್ಗಕ್ಕೂ ಬರಲ್ಲ ಭೂಮಿ ಅಲ್ಲೇ ನಿಂತ್ಕೊಂಡ್ಬಿಟ್ಟ, ಅದು ಕೂಡ ಯಾರ ಅಧೀನ, ಮತ್ತೆ ದೇವರ ಅಧೀನ. ಈಗ ಅರ್ಥ ಮಾಡ್ಕೊತಾ ಹೊರಟ್ರೆ ಎಲ್ಲ ಸಮಯದಲ್ಲೂ ದೇವರ ಚಿಂತನೆ ಮಾಡಕ್ಕೆ ಅನುಕೂಲ ಆಗುತ್ತೆ. ಸರ್ವಾವಸ್ಥಾ ಅಂತ ಹೇಳಿದ್ದರಿಂದ ಈ ಅವಸ್ಥೆ ಆ ಅವಸ್ಥೆನೂ ಸೇರ್ಕೊಂಡು ಹೋಯ್ತು ಅಂತ ಎಲ್ಲ ಸೇರಿ. ಗರ್ಭಾವಸ್ಥಾ ಇದೆ, ಗರ್ಭದಲ್ಲಿ ಇದ್ದಾರೆ ಜೀವ, ಆ ಅವಸ್ಥೆಯಲ್ಲಿ ಮತ್ತೆ ಯಾರು ಪ್ರೇರಕ, ಮುಪ್ಪಿನ ಅವಸ್ಥೆ ಅಲ್ಲೂ ಮತ್ತೆ ಪರಮಾತ್ಮನೇ. ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ದೇವರ ಪ್ರೇರಕತ್ವ ಇದೆ. ನಾನು ಏವಂ ಸರ್ವೇಷಾಂ ಸರ್ವಾವಸ್ಥಾ ಪ್ರೇರಕತ್ವೇ ಅಧಿಷ್ಠಾನಭೂತ ಪ್ರೇರ್ಯ ಜೀವಾನಾಂ ಸುರ ನರ ತಿರ್ಯಾಗಾದಿ ಭೇದೇನ ಭೇದಾತ್ ತತ್ ಪ್ರೇರಕೋಪಿ ಭಿನ್ನಾಧಿಷ್ಠಾನಗತ ಘಟಾಧಿಪತ್ ಭೇದವಾನ್ ಸ್ಯಾತ್ ತಥಾ ದಕ್ಷಿಣಾಕ್ಷಿ ಮುಖೇ ಶಿಷ್ಯೋ ಮನಸ್ಸಂತಸ್ತು ತೇಜಸಃ ಆಕಾಶೇ ಚ ಹೃದಿ ಪ್ರಾಜ್ಞಃ ತ್ರಿಧಾ ದೇಹೇ ವ್ಯವಸ್ಥಿತಃ ಇತಿ ದಕ್ಷಿಣಾಕ್ಷಿಸ್ತ ದಕ್ಷಿಣಾಕ್ಷಾದಿ ದೇಶಭೇದೇನ ವಿಶ್ವೋ ಹಿ ಸ್ಥೂಲಭುಂ ನಿತ್ಯಂ ಇತಿ ಜಾಗ್ರದಾದಿ ಕಾಲಭೇದೇನ ಚ ತಥಾ ಕಾರ್ಯಕಾರಣಬದ್ಧೌ ತಾವಪಿ ಏತೇ ವಿಶ್ವತೈಜಸೌ ಪ್ರಾಜ್ಞಃ ಕಾರಣಬದ್ಧಸ್ತು ಇತ್ಯಾದಿ ರೂಪಭೇದವಚನಾಚ ಸ್ವರೂಪೇಷು ಭೇದವಾಂ ಸ್ಯಾದಿತ್ಯತಃ ಪ್ರಾಪ್ತಂ ನ ಸ್ಥಾನತೋಪಿ ಇತ್ಯಾದಿ ಸೂತ್ರತ್ರಯಂ ತದರ್ಥಮಾಹ. ಅದಲ್ಲಿ ಅಲ್ಲಿಗೆ ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃಗಾ.